ಕಳೆದ ಎಪಿಸೋಡ್ನಲ್ಲಿ ನಾನು ಹೇಳಿದ ಕತೆ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತಾ ಇದು ನನ್ನ ಪಾಡ್ಕಾಸ್ಟ್ನ ಮತ್ತೊಂದು ಎಪಿಸೋಡ್. ಈ ಬಾರಿ ಮತ್ತೊಂದು ಇಂಟರೆಸ್ಟಿಂಗ್ ಕತೆ ಜೊತೆ ಬಂದಿದ್ದೇನೆ ನಾನು ಶಶಾಂಕ್ ಬಜೆ. ಪ್ರತಿಯೊಂದು ದೇಶದ ಆಡಳಿತ ಆ ದೇಶದ ಸಂಸ್ಕೃತಿ ಆಚರಣೆಗಳ ಮೇಲೆ ಪ್ರಭಾವ ಬೀರುತ್ತದೆ ಅನ್ನುವುದು ಸತ್ಯ. ಪ್ರತ್ಯಕ್ಷ ಪ್ರಭಾವಗಳು ಬಹಳ ಬೇಗನೆ ಕಾಣಿಸಿಕೊಂಡರೆ ಪರೋಕ್ಷ ಪ್ರಭಾವಗಳು ಬಹಳ ಕಾಲದ ನಂತರ ತೆರೆದುಕೊಳ್ಳಲಾರಂಭಿಸುತ್ತದೆ. ಭಾರತವು ಕೂಡ ಆಕ್ರಮಣಕಾರರ ದಾಳಿಗೆ ಶತಮಾನಗಳ ಕಾಲ ಒಳಗಾಗಿತ್ತು. ಭಾರತದ ಒಳಗೆ ಇದ್ದಂತಹ ಸಾಮ್ರಾಜ್ಯಗಳು ದೇಶದ ಸಂಸ್ಕೃತಿಯನ್ನ ವಿಭಿನ್ನವಾಗಿ ರೂಪಿಸಿಕೊಟ್ಟಿದ್ದವು. ಆದರೆ ಒಳಗಿನ ಸಾಮ್ರಾಜ್ಯಗಳು ರೂಪಿಸಿಕೊಟ್ಟಂತಹ ಸಂಸ್ಕೃತಿಗಳೆಲ್ಲ ತನ್ನ ಮೂಲ ಸಂಸ್ಕೃತಿ ಆಚರಣೆಗೆ ಹೊಂದಿಕೊಂಡು ಇರುವಂತಹಗಳಾಗಿದ್ದವು. ಇನ್ನು ಭರತಖಂಡದ ಹೊರಗಿನಿಂದ ಆಕ್ರಮಣಕಾರಿಗಳಾಗಿ ಭಾರತದೊಳಗೆ ಬಂದು ಇಲ್ಲಿನ ಮೂಲಭೂತ ನಂಬಿಕೆಗಳನ್ನು ಅಡಿಮೇಲು ಮಾಡಲು ಹೊರಟ ಶಕ್ತಿಗಳು ಶತಮಾನಗಳ ಹಿಂದೆಯೇ ಬಂದು ಹೋಗಿದೆ. ಅದೆಲ್ಲದರ ನಡುವೆ ಭಾರತ ತನ್ನತನವನ್ನು ಆದಷ್ಟು ಮಟ್ಟಿಗೆ ಉಳಿಸಿಕೊಂಡಿದ್ದರೂ ಈ ಬಾಹ್ಯ ಶಕ್ತಿಗಳು ಒಂದಷ್ಟು ಹಾನಿ ಮಾಡಿದ್ದಂತೂ ಸುಳ್ಳಲ್ಲ. ಭಾರತದ ಸಂಸ್ಕೃತಿಯ ಶ್ರದ್ಧಾ ಕೇಂದ್ರಗಳಾದ ದೇವಸ್ಥಾನ, ಮಠ ಮುಂತಾದವುಗಳು ಮಸೀದಿಗಳಾಗಿದ್ದಕ್ಕೆ ಇತಿಹಾಸ ಬಹಳಷ್ಟು ಉದಾಹರಣೆಗಳನ್ನು ನೀಡಿದೆ. ಸಮಾಜ ಇದರ ವಿರುದ್ಧ ಸೆಟೆದೆದ್ದಾಗ ಅಥವಾ ಸರಿಯಾದ ಸಮಯದಲ್ಲಿ ಇದನ್ನು ಮರಳಿ ಪಡೆಯುವ ಪ್ರಯತ್ನ ನಡೆಸಿದಾಗ ಮತ್ತೆ ಅವುಗಳು ಮೂಲ ರೂಪದತ್ತ ತೆರಳಲು ಸಾಧ್ಯವಾಗುತ್ತದೆ. ಇದಕ್ಕೆ ಶ್ರೀರಾಮ ಮಂದಿರ ಉತ್ತಮ ಉದಾಹರಣೆ. ಆದರೆ ಇಂದು ನಾನು ಹೇಳ್ತಾ ಇರೋದು ಅಯೋಧ್ಯೆಯ ರಾಮ ಮಂದಿರದ ಕುರಿತಾಗಿ ಅಲ್ಲ. ಒಂದು ಪ್ರದೇಶ ತನ್ನ ಆಕ್ರಮಣಕಾರರು ನೀಡಿದ ಬಳುವಳಿಗಳನ್ನೇ ಹೆಮ್ಮೆ ಎಂದು ಒಪ್ಪಿಕೊಂಡಾಗ, ಜೊತೆಗೆ ತಮ್ಮ ಮೂಲವನ್ನೇ ಮರೆತಾಗ ತಮ್ಮ ನಂಬಿಕೆ, ಶ್ರದ್ಧಾ ಕೇಂದ್ರ ಹಾಗೂ ಆಚರಣೆಗಳನ್ನು ಕೈಬಿಡಬೇಕಾಗುತ್ತದೆ ಎಂಬುದಕ್ಕೆ ಇಂದಿನ ವಿಷಯವೇ ಸಾಕ್ಷಿ. ಇದಕ್ಕೆ ಆಡಳಿತದಲ್ಲಿರುವ ಸರ್ಕಾರವೇ ಪ್ರಥಮ ಕಾರಣವಾದರೆ ತಮ್ಮ ತೀರ್ಮಾನಗಳನ್ನು ವಿರೋಧಿಸುವ ಪಂಗಡಗಳು ಇಲ್ಲದೇ ಇರುವುದು ಸರ್ಕಾರಕ್ಕೆ ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ದಾರಿ ಮಾಡಿಕೊಡುತ್ತದೆ. ಹಯಾ ಸೋಫಿಯಾ. ಟರ್ಕಿ ದೇಶದ ಇಸ್ತಾನ್ಬುಲ್ನಲ್ಲಿರುವ ಈ ರಚನೆಗೆ 1,500 ಅಧಿಕ ವರ್ಷಗಳ ಇತಿಹಾಸವಿದೆ. ಜಾತ್ಯತೀತ ದೇಶವಾದ ಟರ್ಕಿಯಲ್ಲಿ ಅಲ್ಲಿನ ಸರ್ಕಾರ ಇತ್ತೀಚೆಗಷ್ಟೇ ಇದನ್ನ ಮತ್ತೆ ಮಸೀದಿಯಾಗಿ ಪ್ರಾರ್ಥನೆಗೆ ತೆರೆಯಲು ಎಲ್ಲ ರೀತಿಯಲ್ಲೂ ಸಜ್ಜಾಗಿದೆ. ಹಲವು ಸ್ವರೂಪಗಳನ್ನು ಹೊಂದಿದ್ದ ಈ ರಚನೆ ಮೂಲದಲ್ಲಿ ಮಸೀದಿಯಲ್ಲದಿದ್ದರೂ ಅಲ್ಲಿನ ಸರ್ಕಾರ ಇದಕ್ಕೆ ಮುಂದಾಗಿದೆ. ಅಲ್ಲಿನ ಸರ್ಕಾರ ಇದಕ್ಕೆ ಕಾರಣಗಳನ್ನು ನೀಡಿದೆ. ಹೋಗುವುದಿದ್ದರೆ ಮೂಲ ಸ್ವರೂಪಕ್ಕೆ ತೆರಳಿ ಎನ್ನಲು ಅಲ್ಲಿನ ಮೂಲ ನಿವಾಸಿಗಳೇ ಎಂದಿಲ್ಲ. ಇದು ನೋಡಿ ವಿಧಿ ಅಂದ್ರೆ. ಇಂದಿನ ಈ ಎಪಿಸೋಡ್ನಲ್ಲಿ ಹಯಾ ಸೋಫಿಯಾ ಹೇಗಿತ್ತು, ಹೇಗಾಯಿತು, ಯಾಕೆ ನನಗೆ ಈ ವಿಷಯ ತಲೆಗೆ ಹೊಳೆಯಿತು ಅನ್ನೋದನ್ನ ನಾನು ಹೇಳ್ತೀನಿ. ಹಯಾ ಸೋಫಿಯಾದ ಇತಿಹಾಸ 537 ಪ್ರಾರಂಭವಾಗಿ ಇಂದಿನವರೆಗೆ ಇಂಟರೆಸ್ಟಿಂಗ್ ಆಗಿ ಬಂದು ನಿಂತಿದೆ. ಹಲವಾರು ಕಾರಣಗಳಿಗೆ ಜಗತ್ತಿನ ಅತ್ಯಂತ ಮುಖ್ಯವಾದ ಸ್ಮಾರಕ ಇದು. ಬಿಜೆಂಟೈನ್ ಸಾಮ್ರಾಜ್ಯದ ಚಕ್ರವರ್ತಿ 2ನೇ ಕಾನ್ಸ್ಟಾಂಟಿಯಸ್ ಮೊದಲ ಬಾರಿಗೆ ಹಯಾ ಸೋಫಿಯಾದ ನಿರ್ಮಾಣ ಮಾಡ್ತಾನೆ. ಮರದಿಂದ ಸುಂದರವಾಗಿ ನಿರ್ಮಾಣವಾದ ಈ ಪ್ರಾರ್ಥನಾ ಮಂದಿರ ಕೆಲವೇ ಕಾಲದಲ್ಲಿ ಆಂತರಿಕ ಕಲಹದ ಸಮಯದಲ್ಲಿ ಬೆಂಕಿಯಿಂದ ಉರಿದು ಪೂರ್ಣವಾಗಿ ಭಸ್ಮವಾಗುತ್ತದೆ. ಅದಾದ ನಂತರ ಅಧಿಕಾರಕ್ಕೆ ಬರುವ 2ನೇ ಥಿಯೋಡಿಯಸ್ ಇದನ್ನು ಮತ್ತೆ ನಿರ್ಮಿಸುವಂತೆ ಆದೇಶ ನೀಡ್ತಾನೆ. ಅನಂತರ ಸುಮಾರು 415 ಮಾರ್ಬಲ್ನಲ್ಲಿ ನಿರ್ಮಾಣವಾದ ಈ ರಚನೆ ಒಂದಷ್ಟು ವರ್ಷಗಳ ಕಾಲ ತಲೆ ಎತ್ತಿ ನಿಲ್ಲುತ್ತದೆ. ಆದರೆ 532 ನಿಕಾ ದಂಗೆಯ ಸಂದರ್ಭದಲ್ಲಿ ಈ ರಚನೆ ಕೂಡ ಧ್ವಂಸವಾಗಿ ಕೆಳಗೆ ಉರುಳುತ್ತದೆ. ಸೊ ಎರಡು ಬಾರಿ ಆಂತರಿಕ ದಂಗೆಗೆ ಬಲಿಯಾದ ಈ ರಚನೆ ಮೂರನೇ ಬಾರಿ 537 ಚಕ್ರವರ್ತಿ ಮೊದಲನೆಯ ಜಸ್ಟಿನಿಯನ್ ಆಳ್ವಿಕೆಯಲ್ಲಿ ಪುನಃ ನಿರ್ಮಾಣಗೊಳ್ಳುತ್ತದೆ. ಹಲವು ಬಾರಿ ನಾಶ ಮಾಡಿದ್ರು ಅದನ್ನ ಮತ್ತೆ ಮತ್ತೆ ನಿರ್ಮಾಣ ಮಾಡಿರಬೇಕು ಅಂದ್ರೆ ಅಲ್ಲಿನ ಜನ ಅಥವಾ ಸಂಸ್ಕೃತಿಗೆ ಅದು ತುಂಬಾ ಹತ್ತಿರದಲ್ಲಿರಬೇಕು. ಇಲ್ಲ ಅಂದ್ರೆ ಅದನ್ನ ಮತ್ತೆ ತಲೆ ಎತ್ತಿ ನಿಲ್ಲುವಂತೆ ಮಾಡಲೇಬೇಕು ಎಂಬ ಆಸೆ ಜನರಲ್ಲಿ ಅಥವಾ ರಾಜನಲ್ಲಿ ಉಳಿಯೋದೇ ಇಲ್ಲ. ನಮ್ಮಲ್ಲೂ ನೋಡಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಧ್ವಂಸ ಮಾಡಿ ಮಸೀದಿ ನಿರ್ಮಾಣ ಮಾಡಿದ್ದರೂ 106 ನಂತರವೂ ಜನರ ಮನಸ್ಸಿನಲ್ಲಿ ಅಲ್ಲಿ ರಾಮನಿದ್ದಾನೆ ಎನ್ನುವ ನಂಬಿಕೆ ಗಟ್ಟಿಯಾಗಿ ನಿಂತಿತ್ತು. ಅದಕ್ಕಾಗಿಯೇ 106 ಕಾಲ ಪ್ರಯತ್ನವೂ ಪಟ್ಟಿದ್ದರು. ಇಲ್ಲಿ ಈಗಿನ ಹಯಾ ಸೋಫಿಯಾ ಅಂದು ವಿಶ್ವದಲ್ಲೇ ಅತ್ಯಂತ ದೊಡ್ಡದಾದ ಚರ್ಚ್ ಅಥವಾ ಪ್ರಾರ್ಥನಾ ಮಂದಿರ ಎಂಬ ಹೆಮ್ಮೆಯೊಂದಿಗೆ ಸರಿಸುಮಾರು 1000 ಕಾಲ ತಲೆ ಎತ್ತಿ ನಿಂತಿತ್ತು. ಇದರ ನಡುವೆ ಇದನ್ನ ಮತ್ತೆ ಮತ್ತೆ ಕಟ್ಟಿದ ಬಿಸೆಂಟೈನ್ ಸಾಮ್ರಾಜ್ಯದ ಕುರಿತಾಗಿ ಒಂದು ಚೂರಾದರೂ ಹೇಳಲೇಬೇಕು. ಬಿಸೆಂಟೈನ್ ಸಾಮ್ರಾಜ್ಯ ಮಧ್ಯಯುಗದಲ್ಲಿ ಜನಿಸಿದ ಒಂದು ರೋಮನ್ ಸಾಮ್ರಾಜ್ಯ, ಪೂರ್ವದ ರೋಮನ್ ಸಾಮ್ರಾಜ್ಯ ಎಂದು ಹೆಸರಿತ್ತಂತೆ. ಸುಮಾರು 330 ಸಮಯದಲ್ಲಿ ಕಾನ್ಸ್ಟಂಟೀನ್ ಎಂಬ ಮೊದಲ ಕ್ರಿಶ್ಚಿಯನ್ ಚಕ್ರವರ್ತಿಯಿಂದ ಈ ಸಾಮ್ರಾಜ್ಯ ಶುರುವಾಯಿತು. ರೋಮ್ ಸಾಮ್ರಾಜ್ಯದ ರಾಜಧಾನಿಯನ್ನು ಕಾನ್ಸ್ಟಂಟಿಪೋಲ್ ಎಂಬ ಹೊಸ ನಗರಕ್ಕೆ ಬದಲಾಯಿಸುತ್ತಾನಂತೆ ಈ ಚಕ್ರವರ್ತಿ. ವಿಶೇಷವೇನೆಂದರೆ ಹಳೆಯ ಗ್ರೀಕ್ ಸಾಮ್ರಾಜ್ಯದ ಬಿಜೆಂಟಿಯಾ ಎಂಬ ನಗರವಾಗಿದ್ದ ಪ್ರದೇಶವನ್ನೇ ಈತ ಕೂಡ ತನ್ನ ರಾಜಧಾನಿ ನಿರ್ಮಾಣಕ್ಕೆ ಆಯ್ಕೆ ಮಾಡುತ್ತಾನೆ. ರೋಮ್ ಸಾಮ್ರಾಜ್ಯದ ಪಶ್ಚಿಮ ಭಾಗದ ಪ್ರದೇಶಗಳನ್ನು 410 ಜರ್ಮನ್ ಮೂಲದ ವಿಸಿಗೋತ್ ಪಡೆ ಪದೇ ಪದೇ ಆಕ್ರಮಿಸಿ ನಾಶಗೊಳಿಸಿದಾಗ ರೋಮನ್ ಸಾಮ್ರಾಜ್ಯಕ್ಕೆ ಕಾನ್ಸ್ಟಂಟಿಪೋಲ್ ಪ್ರಮುಖ ಕೇಂದ್ರವಾಗಿ ಉಳಿದೋಯಿತು. ಅಲ್ಲಿಂದ ನಂತರ 11 ಕಾಲ ಹಲವಾರು ಚಕ್ರವರ್ತಿಗಳು ಈ ಬಿಜೆಂಟೈನ್ ಸಾಮ್ರಾಜ್ಯದ ಅಧಿಪತಿಯಾಗಿ ಬಂದು ಹೋದರು. ಹಳೆಯ ರೋಮನ್ ಸಾಮ್ರಾಜ್ಯದ ಮುಂದುವರಿದ ಭಾಗ ಎಂಬಂತೆ ಬಿಜೆಂಟಿಯಾ ಸಾಮ್ರಾಜ್ಯದಲ್ಲೂ ಕೂಡ ರೋಮನ್ರ ಜ್ಞಾನ ಮುಂದುವರೆದಿತ್ತು. ತಂತ್ರಜ್ಞಾನ, ಸಾಹಿತ್ಯ, ಆರ್ಥಿಕತೆಯಲ್ಲೂ ಯುರೋಪ್ ಖಂಡದ ಇತರೆ ಸಾಮ್ರಾಜ್ಯಗಳಿಗಿಂತ ಮುಂದೆ ಇತ್ತು ಬಿಜೆಂಟೈನ್ ಸಾಮ್ರಾಜ್ಯ. ಈ ಸಾಮ್ರಾಜ್ಯದ ಕಾಲದಲ್ಲಿ ಕಲ್ಲಿನಿಂದ ನಿರ್ಮಾಣಗೊಂಡ ಕಮಾನುಗಳು, ಕಟ್ಟಡದ ಮೇಲಿನ ಗೋಲಾಕಾರದ ಗುಮ್ಮಟಗಳ ರಚನೆ ಅದರದ್ದೇ ಆದ ಖ್ಯಾತಿ ಪಡೆದಿತ್ತು. ಈ ಕಲೆಯ ಭಾಗವೇ ನೋಡಿ ನಾವು ಈಗ ಮಾತನಾಡುತ್ತಿರುವ ಹಯಾ ಸೋಫಿಯಾ. ಬಿಜೆಂಟೈನ್ ಸಾಮ್ರಾಜ್ಯದ ಕಲೆ, ಕೆತ್ತನೆ ಹಾಗೂ ವಾಸ್ತುಶಾಸ್ತ್ರದ ಅಮೋಘ ಕೂಸು ಈ ಹಯಾ ಸೋಫಿಯಾ. ನಿಕಾ ದಂಗೆಯ ನಂತರ ಚಕ್ರವರ್ತಿ ಜಸ್ಟಿನಿಯನ್ ಪುನಃ ಈ ಪ್ರಾರ್ಥನಾಲಯವನ್ನು ನಿರ್ಮಿಸುತ್ತಾನೆ. ಆ ಸಾಮ್ರಾಜ್ಯದ ಪ್ರಮುಖ ಧಾರ್ಮಿಕ ಕಟ್ಟಡ ಇದಾಗಿತ್ತು ಅನ್ನುತ್ತದೆ ಇತಿಹಾಸದ ಪುಟಗಳು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ 558 ಭೂಕಂಪವೊಂದರಲ್ಲಿ ಇದರ ಮೇಲೆ ನಿರ್ಮಿಸಿದಂತಹ ಗೋಲಾಕಾರದ ಗುಮ್ಮಟ ಉರುಳಿ ಬಿದ್ದಿತ್ತಂತೆ. ನಂತರ ಅದನ್ನು ಮತ್ತೆ ನಿರ್ಮಾಣ ಮಾಡಲಾಗಿತ್ತಂತೆ. ಅದಲ್ಲದೆ ಇದರ ಗೋಲದ ಮರು ನಿರ್ಮಾಣದ ವೇಳೆಗೆ ಪ್ರಾಚೀನ 7 ಅದ್ಭುತಗಳಲ್ಲಿ ಒಂದಾದ ಎಫೆಸೆಸ್ನ ಭಗ್ನಗೊಂಡಿದ್ದ ಆರ್ಟೆಮಿಸಿಸ್ ದೇವಾಲಯದ ಅಂಕಣಗಳನ್ನು ಗೋಲದ ಒಳಭಾಗದ ಅಲಂಕಾರಕ್ಕೆ ಉಪಯೋಗಿಸಲಾಗಿತ್ತಂತೆ. ಅದು ಸಾಲದೆಂಬಂತೆ ಪ್ರಾಚೀನ ಪ್ರದೇಶಗಳಾದ ಬಾಲ್ಬೆಕ್ ಹಾಗೂ ಪೆರ್ಗಮಾಮ್ನಿಂದಲೂ ಉತ್ಕೃಷ್ಟ ಹಾಗೂ ವಿಶೇಷವಾದ ಸಾಮಗ್ರಿಗಳನ್ನು ತರಿಸಲಾಗಿತ್ತಂತೆ. ಉಫ್, ಇಷ್ಟೆಲ್ಲ ಇದೆ ಅಂದರೆ ಆ ರಚನೆ ಈಗ ಎಷ್ಟೊಂದು ಬೆಲೆ ಬಾಳುತ್ತಿರಬೇಕು ಅಲ್ವಾ? ಅದೆಲ್ಲ ಹೋಗ್ಲಿ. ಇನ್ನು ಈ ಸಾಮ್ರಾಜ್ಯದೊಳಗೆ ಐಕೊನೋಕ್ಲಾಸಮ್ ಕೃತ್ಯಗಳಿಂದಾಗಿ ಇದರೊಳಗೆ ಬಹಳಷ್ಟು ಕಲಾಕೃತಿಗಳು ಕಳೆದು ಹೋಗಿವೆ ಅಥವಾ ನಾಶಪಡಿಸಲಾಗಿದೆಯಂತೆ. ಐಕನೋಕ್ಲಾಸಮ್ ಎಂದರೆ ಮೂರ್ತಿ ಭಂಜನೆ ಎಂದು ಕನ್ನಡದಲ್ಲಿ ಹೇಳಬಹುದು ಅಂತ ಕಾಣ್ತದೆ. ಈ ಮೂರ್ತಿ ಭಂಜನೆಯ ವಿಷಯವನ್ನು ಹೇಳೋಕೆ ಹೋದ್ರೆ ಇನ್ನಷ್ಟು ಉದ್ದವಾದ ಕಥೆಗಳಿವೆ. ಸುಲಭದ ಉದಾಹರಣೆ ಎಂದರೆ ಭಾರತದ ಮೇಲೆ ಆಕ್ರಮಣ ನಡೆಸಿ ಹಾಗೂ ಆಳ್ವಿಕೆ ನಡೆಸಿದ್ದ ಸುಲ್ತಾನ್ ಪಡೆಗಳು ಸೋಮನಾಥ, ಅಯೋಧ್ಯೆಯ ರಾಮ ಮಂದಿರದಂತಹ ಧಾರ್ಮಿಕ ಕಟ್ಟಡ ಗುರುತುಗಳನ್ನು ನಾಶಪಡಿಸುವುದು ಇದರ ಭಾಗ. ಇದರ ಬಗ್ಗೆ ಡೀಟೇಲ್ ಆಗಿ ಇನ್ನೊಂದು ಎಪಿಸೋಡ್ನಲ್ಲಿ ಹೇಳ್ತೀನಿ. ಇನ್ನು ಬಿಜೆಂಟೈನ್ನಲ್ಲಿ ನಡೆದ ಆ ಕೃತ್ಯ ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ ಸಮುದಾಯದೊಳಗೆ ನಡೆದಂಥದ್ದು. ಕಥೆಗಳ ಪ್ರಕಾರ ಚಕ್ರವರ್ತಿ ಮೂರನೆಯಲ್ಲಿಯೋ ಧಾರ್ಮಿಕ ಚಿತ್ರಗಳನ್ನು ನಿಷೇಧಿಸಿದಾಗ ಇಂತಹ ಕಲಾಕೃತಿ ಹಾಗೂ ಗುರುತುಗಳನ್ನು ಹುಡುಕಿ ಹುಡುಕಿ ನಾಶಪಡಿಸಲಾಯಿತಂತೆ. ಬಿಜೆಂಟೈನ್ ಸಾಮ್ರಾಜ್ಯದಲ್ಲಿ ಎರಡು ಬಾರಿ, ಅಂದರೆ 727-787 ನಡುವೆ ಮೊದಲ ಬಾರಿಗೆ ಹಾಗೂ 814-842 ನಡುವೆ ಎರಡನೇ ಬಾರಿಗೆ ಸಾಮ್ರಾಜ್ಯದ ಅಧಿಕಾರಿಗಳು ಈ ರೀತಿಯಾದಂತಹ ವಿಗ್ರಹ ಧಾರ್ಮಿಕ ಚಿಹ್ನೆಗಳಿಗೆ ಸಂಚಕಾರ ತಂದಿದ್ದರಂತೆ. ಇದನ್ನ ಮೊದಲನೆಯ ಐಕನೋಕ್ಲಾಸಮ್ ಹಾಗೂ ಎರಡನೆಯ ಐಕನೋಕ್ಲಾಸಮ್ ಎಂದು ಪ್ರತ್ಯೇಕ ಘಟನೆಗಳಾಗಿ ಗುರುತಿಸಲಾಗಿದೆಯಂತೆ. ಭಾರತದಲ್ಲಿ ಮುಸ್ಲಿಂ ಸುಲ್ತಾನರ ವಿಗ್ರಹ ಭಂಜನೆಯ ಕಥೆಗಳು ಒಂದೆಡೆ ಸಿಕ್ಕಿದ್ರೆ ಭಾರತದೊಳಗಿನ ಪಂಗಡಗಳ ಒಳಗೆಯೇ ಬಹುಶಃ ಚೋಳರ ಕಾಲದಲ್ಲಿ ವಿಗ್ರಹ ಭಂಜನೆ ನಡೆದದ್ದು ಎಲ್ಲೋ ಓದಿದ ನೆನಪು ಇರಲಿ. ಹೀಗೆ ಬಿಜೆಂಟೈನ್ ಸಾಮ್ರಾಜ್ಯದ ಪ್ರಮುಖ ಧಾರ್ಮಿಕ ಕುರುಹಾಗಿದ್ದ ಹಯಾ ಸೋಫಿಯಾದ ಹಣೆ ಬರಹ 1453 ಸಂಪೂರ್ಣವಾಗಿ ಬದಲಾಯಿತು. ಒಟ್ಟಮನ್ ಸಾಮ್ರಾಜ್ಯದ ಚಕ್ರವರ್ತಿ ಎರಡನೇ ಮೊಹಮ್ಮದ್ ಈ ಪ್ರದೇಶವನ್ನು ವಶಪಡಿಸಿಕೊಳ್ಳುವುದರೊಂದಿಗೆ ಬಿಜೆಂಟೈನ್ ಸಾಮ್ರಾಜ್ಯ ಕೊನೆಯಾಗುತ್ತಾ ಬಂತು. ಅಲ್ಲಿಯವರೆಗೆ ಒಟ್ಟಮನ್ ಸಾಮ್ರಾಜ್ಯದ ಹಲವು ರಾಜರು ಈ ಪ್ರದೇಶವನ್ನು ವಶಪಡಿಸಿಕೊಳ್ಳುವ ಪ್ರಯತ್ನ ನಡೆಸಿದ್ದರೂ ಯಶಸ್ಸು ಕಂಡಿದ್ದು ಮಾತ್ರ ಎರಡನೇ ಮೊಹಮ್ಮದ್. ವಶಪಡಿಸಿಕೊಂಡ ನಂತರ ಈ ಪ್ರದೇಶಕ್ಕೆ ಇಸ್ತಾನ್ಬುಲ್ ಎಂದು ಮರುನಾಮಕರಣ ಮಾಡಲಾಯಿತು. ಹಯಾ ಸೋಫಿಯಾವನ್ನು ಅದರೊಳಗಿನ ಸಂಪತ್ತನ್ನು ಲೂಟಿ ಮಾಡಲಾಯಿತು. ಇದೆಲ್ಲ ಆದ ನಂತರ ಎರಡನೇ ಮೊಹಮ್ಮದ್ ಅಂದಿಗೆ 900 ಹಳೆಯದಾದ ಹಯಾ ಸೋಫಿಯಾವನ್ನು ಪುನರುಜ್ಜೀವನಗೊಳಿಸಿ ಅದನ್ನು ಮಸೀದಿಯಾಗಿ ಪರಿವರ್ತಿಸಿದಂತೆ. ಎರಡನೇ ಮೊಹಮ್ಮದ್ನ ಪುನರುಜ್ಜೀವನದ ನಂತರ ಈ ರಚನೆಗೆ ಬಹಳಷ್ಟು ಇಸ್ಲಾಮಿಕ್ ವಾಸ್ತು ಪ್ರಕಾರದ ರಚನೆಗಳು ಸೇರಿಕೊಂಡವಂತೆ. ಮಸೀದಿಯಂತೆ ಕಾಣಿಸಲು ಮಿಹ್ರಬ್ ಅಂದರೆ ಪ್ರಾರ್ಥನೆಗೋಸ್ಕರ ಇರುವಂತಹ ಗೂಡು, ಮಿನ್ಬರ್ ಅಂದರೆ ಪ್ರವಚನದ ವೇದಿಕೆಗಳನ್ನು ಇಲ್ಲಿ ನಿರ್ಮಿಸಲಾಯಿತಂತೆ. ನಂತರದ ದಿನಗಳಲ್ಲಿ ಹೊರಭಾಗಗಳಲ್ಲಿ ಸಮಾನಾಂತರ ಮಿನಾರ್ಗಳು, ಲೈಬ್ರರಿ, ಶಾಲೆಗಳು, ಸುಲ್ತಾನನ ಲಾಡ್ಜ್ಗಳು ಇದರ ಸುತ್ತಮುತ್ತ ಹುಟ್ಟಿಕೊಂಡವಂತೆ. ಆದರೆ ಅದ್ಯಾಕೋ ಗೊತ್ತಿಲ್ಲ, ಹಯಾ ಸೋಫಿಯಾ ಎಂಬ ಹೆಸರು ಬದಲಿಸದ ಸುಲ್ತಾನ ಒಳಭಾಗದ ಚಿತ್ರಗಳು ಹಾಗೂ ಕಲಾಕರ್ಷಣೆಗಳನ್ನು ಪ್ಲಾಸ್ಟರ್ ಮೂಲಕ ಮರೆಮಾಚಿ ಮುಸ್ಲಿಂ ಸಂಪ್ರದಾಯದ ಕಲಾಕೃತಿಗಳನ್ನು ಬಿಡಿಸಲು ತಿಳಿಸಿದಂತೆ. ಇದಾದ ನಂತರ 1616 ಇಸ್ತಾನ್ಬುಲ್ನ ಬಹುಮುಖ್ಯ ಮಸೀದಿಯಾಗಿ ನಿಂತಿತ್ತು ಹಯಾ ಸೋಫಿಯಾ. 1616 ಸುಲ್ತಾನ್ ಮಸೀದಿ ಅಥವಾ ನೀಲಿ ಮಸೀದಿಯ ನಿರ್ಮಾಣದ ನಂತರ ಇಸ್ತಾನ್ಬುಲ್ನಲ್ಲಿ ಇದರ ಪ್ರಾಮುಖ್ಯತೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಯಿತು. ಜೊತೆಗೆ ಹಲವಾರು ಕಾರಣಗಳಿಂದ ಈ ಪ್ರದೇಶದಿಂದ ರೋಮನ್ನರು ಯುರೋಪಿನ ವಿವಿಧ ಭಾಗಗಳಿಗೆ ತೆರಳಬೇಕಾಯಿತು. ಶತಮಾನಗಳ ಕಾಲ ಒಟ್ಟೋಮನ್ ಸಾಮ್ರಾಜ್ಯದ ಆಡಳಿತದಲ್ಲಿ ಮಸೀದಿಯಾಗಿ ಮುಂದುವರೆಯುವ ಹಯಾ ಸೋಫಿಯಾ ಮೊದಲನೆಯ ವಿಶ್ವಯುದ್ಧದ ಸಮಯದಲ್ಲಿ ಒಟ್ಟೋಮನ್ ಸಾಮ್ರಾಜ್ಯ ಪತನವಾಗಿ ಟರ್ಕಿ ದೇಶ ಸ್ಥಾಪನೆಯಾಗುವವರೆಗೂ ಮಸೀದಿಯಾಗಿಯೇ ಮುಂದುವರಿಯುತ್ತದೆ. ಇಷ್ಟೆಲ್ಲ ಆದ ನಂತರ 1931 ಅಮೆರಿಕದ ಬಿಜೆಂಟೈನ್ ಇನ್ಸ್ಟಿಟ್ಯೂಟ್ನ ಸಂಸ್ಥಾಪಕ ಥಾಮಸ್ ವಿಟ್ಮೋರ್ ಇಸ್ತಾನ್ಬುಲ್ಗೆ ತೆರಳಿ ಹಯಾ ಸೋಫಿಯಾದ ಅಧ್ಯಯನಕ್ಕೆ ಟರ್ಕಿ ದೇಶದ ಮೊದಲ ಅಧ್ಯಕ್ಷ ಮುಸ್ತಫಾ ಕೆಮಾಲ್ ಅಟೋಕರ್ಟ್ನ ಅನುಮತಿ ಪಡೆಯುತ್ತಾರೆ. ಅಧ್ಯಕ್ಷರ ಅನುಮತಿಯ ನಂತರ ಹಯಾ ಸೋಫಿಯಾದ ಬಿಜೆಂಟೈನ್ ಮೊಸೈಕ್ನ ಮೇಲಿದ್ದ ಪ್ಲಾಸ್ಟರ್ ಮುಚ್ಚಿಗೆಯನ್ನು ತೆರೆದು ಇದನ್ನು ಮಸೀದಿಯಿಂದ ಮ್ಯೂಸಿಯಂ ಆಗಿ ಪರಿವರ್ತಿಸಲಾಗ್ತದೆ. ಕೆಲವೊಂದು ಇತಿಹಾಸಕಾರರ ಪ್ರಕಾರ 1932 ಟರ್ಕಿ ರಿಪಬ್ಲಿಕ್ ಘೋಷಣೆಯಾದಾಗಲೇ ಅಧ್ಯಕ್ಷ ಮುಸ್ತಫಾ ಕೆಮಾಲ್ ಅಟೋಕರ್ಟ್ ಹಯಾ ಸೋಫಿಯಾವನ್ನು ಮ್ಯೂಸಿಯಂ ಆಗಿ ಪರಿವರ್ತಿಸುವ ಯೋಜನೆ ಹೊಂದಿದ್ರಂತೆ. ಆದರೆ 1935 ತನಕ ಯೋಜನೆಯಾಗಿಯೇ ಉಳಿದು ನಂತರ ಟರ್ಕಿಷ್ ಅಸೆಂಬ್ಲಿಯಲ್ಲಿ ಈ ಪ್ರಸ್ತಾವನೆಯನ್ನ ಮಂಡಿಸಿದ್ದರಂತೆ. ನಂತರದ ದಿನಗಳಲ್ಲಿ ಯುನೆಸ್ಕೋದ ಅಪರೂಪದ ರಚನೆಗಳ ಪಟ್ಟಿಯಲ್ಲಿ ಸ್ನಾನ ಪಡೆದ ಹಯಾ ಸೋಫಿಯಾ ಟರ್ಕಿಯ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿ ನಿಂತಿತ್ತು. 2019 3.8 million ಜನರು ಪ್ರಪಂಚದ ವಿವಿಧ ಭಾಗಗಳಿಂದ ಹಯಾ ಸೋಫಿಯಾದ ಬೇಟೆಗೆ ಬಂದಿದ್ರಂತೆ. ಇದೀಗ ಮತ್ತೆ ಅದನ್ನ ಮಸೀದಿಯಾಗಿಸಿ ಮುಸ್ಲಿಮರ ಪ್ರಾರ್ಥನೆಗೆ ಅನುವು ಮಾಡಿಕೊಡುವುದಾಗಿ ಹೇಳಲಾಗಿದೆ. ಈ ಮೂಲಕ 2nd Muhammad ಹಾಗೂ ಒಟ್ಟೋಮನ್ ಸಾಮ್ರಾಜ್ಯದ ಗೌರವವನ್ನು ಎತ್ತಿ ಹಿಡಿಯುವುದು ಹಾಗೂ ದೇಶದ ಇಸ್ಲಾಮಿಕ್ ಇತಿಹಾಸದ ಗೌರವವನ್ನು ಎತ್ತಿ ಹಿಡಿಯುವಂತೆ ಮಾಡುವುದು ಇದರ ಹಿಂದಿನ ಉದ್ದೇಶವಂತೆ. ಹಾಗಿದ್ದರೆ ಅದನ್ನು ಕಟ್ಟಿದ ರೋಮನ್ನರ ಗೌರವ ಇತಿಹಾಸಕ್ಕೆಲ್ಲ ಗೌರವ ನೀಡುವುದನ್ನು ಟರ್ಕಿ ಮರೆತು ಹೋಯ್ತಾ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದೆಡೆ ಇಲ್ಲಿ ಟರ್ಕಿ ದೇಶದ ಈ ನಡೆಯನ್ನು ಪ್ರಶ್ನಿಸಲು ಯಾವುದೇ ರೋಮನ್ ಮೂಲದವರು ಉಳಿಯಲಿಲ್ಲ ಯಾಕೆ ಅನ್ನುವುದು ಇನ್ನೊಂದು ಸಮಸ್ಯೆ. ಅದಾಗಿದ್ದರೂ ಮತ್ತೊಂದೆಡೆ ಜಾತ್ಯತೀತ ದೇಶವಾದ ಟರ್ಕಿಯಲ್ಲಿ ಉಳಿದ ಧಾರ್ಮಿಕ ಪಂಗಡಗಳಿಗೆ ಈ ರಚನೆ ಮುಖ್ಯವಲ್ಲವೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಹೀಗೆ ಕೇಳುತ್ತಾ ಹೋದರೆ ಈ ರಚನೆಯನ್ನು ಮಸೀದಿಯಾಗಿಸುವುದರ ಹಿಂದೆ ರಾಜಕೀಯ ಧಾರ್ಮಿಕ ಲೆಕ್ಕಾಚಾರಗಳು ಬಹಳಷ್ಟು ಕಾಣಸಿಗುತ್ತದೆ ಅಂದರೆ ತಪ್ಪಿಲ್ಲ. ಅದೆಲ್ಲ ಏನೇ ಇದ್ದರೂ ಭಾರತದಲ್ಲಿ ಹಿಂದೂಗಳು ಕೇಳಿದಂತೆ ಮತ್ತೆ ತಮ್ಮ ಧಾರ್ಮಿಕ ಸಂಕೇತಗಳನ್ನು ತಟ್ಟಿ ಕೇಳಲು ಅಥವಾ ಪಡೆದುಕೊಳ್ಳಲು ರೋಮನ್ ಮೂಲದವರು ಇನ್ನೂ ಇದ್ದಾರಾ ಅಥವಾ ಇದ್ದರೂ ರೋಮನ್ಗಳಾಗಿಯೇ ಟರ್ಕಿ ದೇಶದಲ್ಲೇ ಇದ್ದಾರಾ ಅನ್ನುವುದಂತೂ ಡೌಟು. ಹಾಗೂ ಈಗಿನ ಟರ್ಕಿ ಅಧ್ಯಕ್ಷ ಕ್ರಿಶ್ಚಿಯನ್ ಹಾಗೂ ಜೂ ಜನರಿಗೆ ಪ್ರಾರ್ಥಿಸಲು ಬೇಕಾದಷ್ಟು ಚರ್ಚ್ಗಳು ಟರ್ಕಿಯಲ್ಲಿದೆ ಅಂದಿದ್ದಾರಂತೆ. ಹಾಗಿದ್ದಲ್ಲಿ ಟರ್ಕಿ ದೇಶದಲ್ಲಿ ಮಸೀದಿಗಳಿಗೆ ಬರಬಂತೆ ಅಂತ ಮಾತ್ರ ಕೇಳಬೇಡಿ. ಹಾಗಿದ್ದರೂ 1483 ವರ್ಷಗಳಷ್ಟು ಕಾಲ ಹಳೆಯದಾದ ಈ ಹಯಾ ಸೋಫಿಯಾ ಮುಂದೆ ಯಾವೆಲ್ಲ ಘಟನೆಗಳಿಗೆ ಸಾಕ್ಷಿಯಾಗುತ್ತದೆ ಅನ್ನೋದನ್ನು ಕಾಲವೇ ನಿರ್ಧರಿಸಬೇಕಿದೆ. ಸೊ ಇದಿಷ್ಟು ನನ್ನ ಪಾಡ್ಕಾಸ್ಟ್ನ 2nd episode ಕತೆ. ಕೇಳಿ ಖುಷಿ ಆಯಿತು ಅಂದರೆ ನಿಮ್ಮವರೊಂದಿಗೆ ಶೇರ್ ಮಾಡಿಕೊಳ್ಳಿ. ಇನ್ನಷ್ಟು ಇಂತಹದ್ದೇ ಕತೆಗಳೊಂದಿಗೆ ಬರೋದಕ್ಕೆ ಪ್ರೋತ್ಸಾಹ ನೀಡ್ತೀರಿ ಅಂತ ಹೇಳ್ತಾ ಬೈ ಬೈ ಹೇಳ್ತಿದ್ದೀನಿ.